योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः जयत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहर्दोच्चतमो निहन्ता व्यासावतारो हरिरात्मभास्करः जयत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्यसङ्ख्योरुबलाम्बुपूरो गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च हराय भजकानिष्ठहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं ईडे चेतो हिमानिनः यूयं सर्वे प्रपुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहं परमपवित्रवाद श्रीमद्भगवद्गीते ವಿಶ್ವಮಾನ್ಯವಾಗಿರತಕ್ಕಂಥ ಮಹೋನ್ನತವಾದ ಕೃತಿ ಅದರ ಶ್ರವಣ ಪಠನ ಪ್ರತಿಯೊಂದು ಸಹ ಅತ್ಯಂತ ಕಾರಕವಾದದ್ದು ಮನುಷ್ಯನ ಸರ್ವೋನ್ನತಿಗೆ ಮೋಕ್ಷಪ್ರಾಪ್ತಿಗೆ ಸಾಧನವಾಗತಕ್ಕಂಥ ತತ್ವಜ್ಞಾನವನ್ನು ಭಗವದ್ಗೀತೆ ಒಳಗೊಂಡು ಲೋಕಮಾನ್ಯವಾಗಿ ಅನುಪಮವಾದ ಕೃತಿಯಾಗಿ ಪೂಜಿತವಾಗಿದೆ ಅಂಥ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು ಕೊನೆಯ ಹಂತದಲ್ಲಿದ್ದೇವೆ 16ನೇ ಅಧ್ಯಾಯ ಈ ಸರ್ತಿ ಮುಕ್ತಾಯ ಮಾಡಿ 17ನೇ ಅಧ್ಯಾಯವನ್ನು ಕೂಡ ಯಾವ ರೀತಿಯಾಗಿ ದೈವಿ ಸಂಪತ್ತು ಮತ್ತು ಆಸರಿ ಸಂಪತ್ತುಗಳು ಇವೆ ಅಂತ ಪರಮಾತ್ಮ ವರ್ಣನೆ ಮಾಡ್ತಾ ಈ ಕುರುಪಾಂಡವರ ಯುದ್ಧದ ಔಚಿತ್ಯವನ್ನೇ ನಿರೂಪಣೆ ಮಾಡ್ತಾ ಇದ್ದ ದೈವಿ ಸಂಪತ್ತಿನ ಜನ ದೈವಿ ಸಂಪತ್ ವಿಮೋಕ್ಷಾಯ ಮೋಕ್ಷದ ಗುರಿಯನ್ನು ಹೊಂದಿದವರು ನಿಬಂಧಾಯ ಆಸುರಿ ಮತ ಅಸುರರ ಜೀವನವೆಲ್ಲ ಬಂಧನಕ್ಕೆ ಒಳಗಾಗತಕ್ಕಂಥದ್ದು ತಮಸ್ಸಿನ ದಾರಿ ಅವರದ್ದು ಮೋಕ್ಷದ ದಾರಿ ಇವರದ್ದು ಅನ್ನೋದೇ ಆ ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಸ್ಪಷ್ಟ ವ್ಯತ್ಯಾಸ ಇದೆ ಎಷ್ಟು ಜನ ಯೋಚನೆ ಮಾಡ್ತಾರೆ ನಾವು ಬಿಡುಗಡೆ ಹೊಂದಬೇಕು ಶಾಶ್ವತ ಗುರಿ ಇದೆ ಅಷ್ಟು ಜನ ಯೋಚನೆ ಮಾಡೋದೇ ಇಲ್ಲ ಪುರಂದರದಾಸರು ಹೇಳೋ ಹಾಗೆ ಬೈವರೆಗೂ ಊಟದ ಕೆಲಸ ಉಂಡ ಮೇಲೆ ಶಯನ ಸಾಕಷ್ಟು ದುಡ್ಡಿದೆ ಎಂಜಾಯ್ ಮಾಡ್ತೇವೆ ಮುಗಿದೋಯ್ತು ಇವತ್ತು ನೋಡಿದರೆ ಲಕ್ಷಾಂತರ ಸಂಬಳದವರಿದ್ದಾರೆ ಅನೇಕರು ಅದರ ಗುರಿ ಏನು ಏನು ಗೊತ್ತಿಲ್ಲ ಅದರ ಗುರಿಯ ಯೋಚನೆಯೇ ಇಲ್ಲ ಏನು ಸಾಧಿಸಬಹುದು ಅದರಿಂದ ಯೋಚನೆ ಮಾಡ್ತಾ ಇಲ್ಲ ಇದನ್ನು ಯೋಚನೆ ಅನ್ನ ಮಾಡಿದ್ದು ಹೇಗೆ ಉಪಯೋಗಿಸ್ತಾ ಹೋದರೆ ಕೊಳತು ಹೋಗುತ್ತೋ ಧನ ಇತ್ಯಾದಿಗಳು ಸದುಪಯೋಗ ಮಾಡದೆ ಹೋದರೆ ಅದು ಹಾಳಾಗಿ ಹೋಗುತ್ತೆ, ಅನೇಕ ಪಾಪ ಕಾರ್ಯಗಳಿಗೆ ಸಾಧನವಾಗುತ್ತೆ ಅನ್ನೋದನ್ನ ಜನ ಗಮನಿಸೋದೇ ಇಲ್ಲ. ಈ ದೃಷ್ಟಿಯಿಂದ ವೆಹಿಕಲ್ ಒಳ್ಳೊಳ್ಳೆ ವೆಹಿಕಲ್ಗಳಿದೆ, ಎಲ್ಲಿ ಹೋಗೋಕ್ಕೂ ಗೊತ್ತಿಲ್ಲ, ಕ್ಲಬ್ ಹೋಗ್ಬಿಡ್ತಾರೆ, ಕೊನೆಗೆ ಅಷ್ಟಿನೇ ದಾರಿನೇ ಇಲ್ಲ, ನಡ್ಕೊಂಡು ಹೋಗೋದು ಬಂದು ಅದರಲ್ಲಿ ಹೋಗ್ತಾರೆ. ಸಾಧನೆ ಮಾಡಿದ್ದೇನು ಇದರಿಂದ ಅಂದರೆ ಇವತ್ತು ತೀರ್ಥಯಾತ್ರೆಗೆ ಹೋಗ್ತಾರಾ ಇಲ್ಲ, ಅಥವಾ ಒಳ್ಳೊಳ್ಳೆ ಕಾರ್ಯಗಳಿಗೆ ಹೋಗ್ತಾರಾ ಇಲ್ಲ. ಆದರೆ ನಿಷಿದ್ಧ ಕೆಲಸಗಳನ್ನು ಮಾಡಲಿಕ್ಕೆ ಉಪಯೋಗಿಸಿದಾಗ ಇವೆಲ್ಲ ಕೂಡ ಸಾಧನನೇ, ಅದು ಯಾವುದಕ್ಕೆ ಸಾಧನ ಎಂಬುದು ಬದಲಾಗಿ ಹೋಗುತ್ತಷ್ಟೇ. ತತ್ವಜ್ಞಾನದಿಂದ ಮೋಕ್ಷದ ಸಾಧನವಾಗೋದ್ರ ಬದಲು ಬಂಧನದ ಸಾಧನವಾಗುತ್ತೆ. ಅಲ್ಲಿ ದುರ್ಯೋಧನಾದಿಗಳೇ ಅದಕ್ಕೆ ಸಾಕ್ಷಿ. ಆಸುರಿ ಸಂಪತ್ತಿಗೆ ಅವರು ಸಾಕ್ಷಿಯಾದರೆ ದೈವಿ ಸಂಪತ್ತಿಗೆ ಇವರು ಸಾಕ್ಷಿ. ಭಗವಂತ ಕೊನೆಗೆ ಹೇಳಿದ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿ. ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ಯಾವನು ಸ್ವೇಚ್ಛೆಯಿಂದ ಬದುಕ್ತಾನೆ ಅವನಿಗೆಂದೂ ಸುಖ ಇಲ್ಲ, ಸಿದ್ಧಿ ಇಲ್ಲ, ಪರಗತಿ ಇಲ್ಲ. ಇದು ಮತ್ತೆ ಮತ್ತೆ ಪ್ರತಿನಿತ್ಯ ನೆನಪು ಮಾಡ್ಕೊಳ್ತಾ ಇದ್ದರೆ ನಾವು ತಪ್ಪು ಮಾಡಲಿಕ್ಕೆ ಹೋದಾಗೆಲ್ಲ ನಾವು ಸರಿಯಾಗಲಿಕ್ಕೆ ಅನುಕೂಲ. ಅದು ಮಂತ್ರದಂತಹ ಕೆಲಸ ಮಾಡ್ತಕ್ಕಂಥ ಶ್ಲೋಕ. ಶಾಸ್ತ್ರವಿಧಿಯನ್ನು ಮೀರಿ ತಲೆಗೆ ತೋಚಿದಂತೆ ಬದುಕಿ ಯಾವನು ಜೀವನವನ್ನು ಹಾಳು ಮಾಡಿಕೊಡುತ್ತಾನೆ ಅವನಿಗೆ ಸುಖ ಇಲ್ಲ, ಸಿದ್ಧಿ ಇಲ್ಲ, ಪರಗತಿ ಇಲ್ಲ. ಒಂದು ಅವನಿಗೆ ಸಿದ್ಧಿಯ ಹೆಸರು ಯಾವ ಕಾಲಕ್ಕೂ ಬರೋದಿಲ್ಲ. ಆದ್ದರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ದಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮಕರ್ತುಮಿ ಅರ್ಹಸಿ. ಅರ್ಜುನ ಹಾಗಾಗಬಾರದು, ಅವರು ಹಾಗಿರ್ತಾರೆ, ಆದರೆ ದೈವಿ ಸಂಪತ್ತನ್ನು ಹೇಗಿರಬೇಕು, ಶಾಸ್ತ್ರವನ್ನು ನಂಬಿ ಬದುಕಬೇಕು. ಒಂದು ಗುರಿ ಇರಬೇಕು, ನಂಬೋದಕ್ಕೋಸ್ಕರ ಒಂದು ಗುರಿ ಇರಬೇಕು. ಆ ಗುರಿ ಯಾವಾಗಲೂ ಶಾಸ್ತ್ರವೇ ಸರಿ ಹೊರತು ಕಣ್ಣಿಗೆ ಕಾಣದ ವಿಚಾರವನ್ನು ಹೇಳೋ ಶಕ್ತಿ ಇವತ್ತು ಬೇರೆ ಯಾವ ಕೃತಿಗಳಿಗೂ ಇಲ್ಲ, ಶಾಸ್ತ್ರಕ್ಕೆ ಮಾತ್ರ ಇರೋದು. ಅಂಥ ಶಾಸ್ತ್ರವನ್ನು ಸರಿಯಾಗಿ ತಿಳಿಬೇಕು, ಜ್ಞಾತ್ವ ಸರಿಯಾಗಿ ತಿಳಿಬೇಕು. ಶಾಸ್ತ್ರ ಇದೆ ಅಂತಲೇ ಗೊತ್ತಿಲ್ಲ ಜನ ಇದ್ದಾರೆ, ಶಾಸ್ತ್ರ ಇದೆ ಅಂತ ಗೊತ್ತಿದ್ದ ಜನ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವೂ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ತಿಳಿಬೇಕು ಅದನ್ನು. ಕರ್ಮ ಕರ್ತು ಮಿಹಾರಹಸಿ, ಅದರಲ್ಲಿ ಏನು ಹೇಳಿದ್ದಾರೋ ಅದನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡಬೇಕು. ಅದರ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ, ಮುಕ್ತಿಗೆ ಬೇರೊಂದು ದಾರಿ ಇಲ್ಲ ಎಂಬುದು ಅದರ ಸಿದ್ಧಾಂತ. ಇಷ್ಟು ಹೇಳಿ 17ನೇ ಅಧ್ಯಾಯದಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆಗೆ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಯಾರು ಏ ಶಾಸ್ತ್ರವಿಧಿ ಮಿಸೃಜ್ಯ ವದಂತ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತ್ವಕ ಕೃಷ್ಣ ಸತ್ವಮಹೋ ರಜಸ್ತಮಃ. ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿ ಬದುಕ ಜನಗಳ ಗತಿ ನಮಗೆ ಗೊತ್ತಾಯಿತು. ಶಾಸ್ತ್ರವನ್ನು ತಿಳಿದೇ ಬದುಕ್ತಾರಲ್ಲ ಅವರ ಗತಿ ಏನಾಗಬೇಕು? ಶಾಸ್ತ್ರದ ಪರಿಜ್ಞಾನವೇ ಅವರಿಗಿಲ್ಲ. ಇವತ್ತು ಎಷ್ಟು ಜನಕ್ಕಿದೆ? 199 ಪಾಲು ಜನ ಯಾರಿಗಿರಬೇಕು ಅವರಲ್ಲಿಲ್ಲ. ಒಟ್ಟು 199 ಪಾಲು ಜನ ಅಲ್ಲ, ಇವತ್ತು ಯಾರು ಇರಬೇಕು ಅಂತ ಇದ್ದಾರೆ ಅಂತ ತಿಳಿದವರು ಹಂಚಿಕೊಂಡವರಿಗೇನೆ ಶಾಸ್ತ್ರಜ್ಞಾನ ಇಲ್ಲ ಅಂದ ಮೇಲೆ ಅಂಥವರು ಬದುಕ್ತಾ ಇದ್ದಾರಲ್ಲ, ಕೊನೆಗೆ ಅವರ ಗತಿ ಏನು ಅಂತ ಅರ್ಜುನ ಪ್ರಶ್ನೆ ಕೇಳಿದಾಗ ಭಗವಂತ ಹೇಳಿದ, ಶಾಸ್ತ್ರ ಓದಿ ಬದುಕೋದು ಒಂದು, ಒಂದು ನಂಬಿಕೆಯಿಂದ ಬದುಕೋದು ಒಂದು. ಆ ಶಾಸ್ತ್ರ ಓದದೇ ಹೋದರೂ ಒಂದು ನಂಬಿಕೆ ಪ್ರತಿಯೊಬ್ಬನಿಗೂ ಇದ್ದೇ ಇರುತ್ತೆ ಅಂತ ಭಗವಂತ ಹೇಳಿದ. ಶಾಸ್ತ್ರ ಓದಿದವನಿಗೆ ಶಾಸ್ತ್ರ ನಂಬಿಕೆ ಇರಬಹುದು, ಇರದೇ ಇರಬಹುದು ಎಷ್ಟೋ ಸಲ. ಶಾಸ್ತ್ರ ಓದದೇ ಇದ್ದವನಿಗೆ ಹೆಚ್ಚೋ ಸಲ ನಂಬಿಕೆ ಇರುತ್ತೆ. ಅದು ಸಾತ್ವಿಕ ಶ್ರದ್ಧೆ ಅಂತ ಹೆಸರಿದೆ. ದೇವತೆಗಳ ಆರಾಧನೆ ಸಾತ್ವಿಕ, ಯಕ್ಷರಾಕ್ಷಸರ ಆರಾಧನೆ ರಾಜಸ, ಭೂತ ಪಿಶಾಚಿಗಳ ಆರಾಧನೆ ಅದು ತಾಮಸ. ಇವತ್ತು ಎಷ್ಟು ಜನ ಶಾಸ್ತ್ರ ಓದಿದ್ದರೂ ಬಿಟ್ಟಿದ್ದರು, ಗುಡಿಗಳ ಮುಂದಂತೂ ಸಾಲಿರುತ್ತೆ ನೋಡ್ತೇನೆ, ಎಲ್ಲ ಗುಡಿಗಳ ಮುಂದೂ ಸಾಲಿರುತ್ತೆ. ಇದು ಆಶ್ಚರ್ಯ. ಎಂತ ದೊಡ್ಡ ದೊಡ್ಡ ದೇವತೆಗಳ ಮುಂದೆ ಕೂಡ ಗುಡಿ ಇರುತ್ತೆ, ಕ್ಷುದ್ರ ದೇವತೆ ಗುಡಿ ಮುಂದೆನೂ ಕ್ಯೂ ಇರುತ್ತೆ. ಇವತ್ತು ಕ್ಯೂ ಇಲ್ಲದ ಗುಡಿಗಳೇ ಇಲ್ಲ. ಆದರೆ ಆ ಯಾವ ದೇವತೆಯ ಗುಡಿ ಮುಂದೆ ಕ್ಯೂ ನಿಂತಿದ್ದಾನೆ ಅನ್ನೋದ್ರ ಮೇಲೆ ಅವನ ಯೋಗ್ಯತೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅವನ ಯೋಗ್ಯತೆ ಅಂತ ಗೊತ್ತು ಏನಂತ ಗೊತ್ತಾಗುತ್ತೆ. ಅವನು ಒಳ್ಳೆ ದೇವತೆಗಳನ್ನು ದರ್ಶನ ಮಾಡಲಿಕ್ಕೆ ಅಂತ ನಿಂತಿದ್ರೆ ಅವನು ಸಾತ್ವಿಕ, ದೇವ ಪೀಡೆ ಪೀಡೆ ಪಿಶಾಚಿಗಳ ದರ್ಶನಕ್ಕೋಸ್ಕರ ನಿಂತಿದ್ರೆ ಅವನು ತಾಮಸ, ಆದರೆ ಯಕ್ಷರಾಕ್ಷಸರಿಗೋಸ್ಕರ ನಿಂತಿದ್ರೆ ಅವನು ರಾಜಸ. ಈ ರೀತಿ ಎಲ್ಲಿ ನಿಂತಿದ್ದಾನೆ ನೋಡಿದ ತಕ್ಷಣ ಅವನ ಯೋಗ್ಯತೆಯನ್ನು ಗುರುತಿಸಿಬಿಡಬಹುದು. ಅದೇ ರೀತಿಯಲ್ಲಿ ಪುಸ್ತಕ ಓದೋದ್ರಲ್ಲೇನೆ, ಕತೆ ಕಾದಂಬರಿ ಓದೋ ಜನ ಬೇರೆ, ಸೀರಿಯಸ್ ಆಗಿರತಕ್ಕಂಥ ವಿಚಾರ ಓದ್ತಕ್ಕಂಥ ಜನಗಳು ಬೇರೆ, ಹರಟೆ ವಿಚಾರ ಓದ್ತಕ್ಕಂಥ ಜನಗಳು ಬೇರೆ. ಅದರಲ್ಲೂ ಕೂಡ ಈ ಪಠ್ಯಪುಸ್ತಕ ಓದೋ ಜನಗಳೇ ಬೇರೆ. ಪಠ್ಯಪುಸ್ತಕದಿಂದ ಎಷ್ಟು ಜೀವನದಲ್ಲಿ ಮುಂದೆ ಬರ್ತಾನೆ ಅವನು, ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಒಳ್ಳೆ ಕೆಲಸ ಸಿಗುತ್ತೆ, ಸುಖವಾಗಿ ಬದುಕ್ತಾನೆ. ಪಠ್ಯಪುಸ್ತಕ ಓದಿದ್ದರ ಫಲ ಅದು. ಶಾಸ್ತ್ರ ಅಂದರೆ ಪಠ್ಯಪುಸ್ತಕ, ಕಾಮನ್ ಟೆಕ್ಸ್ಟ್, ಎಲ್ಲ ಬದುಕಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕಾಮನ್ ಟೆಕ್ಸ್ಟ್. ಆದ್ದರಿಂದ ಅದನ್ನು ಯಾರು ಓದ್ತಾರೆ ಅವರ ಜೀವನ ಸಾರ್ಥಕ. ಅದೇ ರೀತಿಯಲ್ಲಿ ತಿನ್ನೋ ಅನ್ನ ಇದೆಯಲ್ಲ, ಅದರಲ್ಲೂ ಮೂರು ವಿಧ ಇದೆ. ಸಾತ್ವಿಕ ಅನ್ನ ತಿಂತಕ್ಕಂಥವ್ರು ಸಾತ್ವಿಕರು, ರಾಜಸವನ್ನು ತಿನ್ನೋದು ರಾಜಸರು, ತಾಮಸವನ್ನು ತಿನ್ನೋರು ತಾಮಸರು. ಹೀಗೆ ಮೂರು ವಿಧ ಇದೆ ಅಂತ ಹೇಳಿ ಪರಮಾತ್ಮ ತಿಳಿಸಿದ. ಸಾತ್ವಿಕ ಅನ್ನದ ಲಕ್ಷಣ ಏನು ಅಂದರೆ ಎಲ್ಲ ಒಂದೊಂದು ಹೆಸರು ಒಂದೇ ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಒಟ್ಟು ಅದರ ಎಫೆಕ್ಟ್ ಆಗಿರಬೇಕು ಅಂದರೆ ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಷ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದ್ಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ. ಈ ರೀತಿ ಇದ್ದರೆ ಆಯುಸ್ಸತ್ವಾದಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಆಹಾರ ಅದು ಸಾತ್ವಿಕರ ಆಹಾರ. ಋಷಿಮುನಿಗಳ ಆಹಾರ ನೋಡಬೇಕು, ಬರೀ ಗಡ್ಡೆ ಗೆಣಸುಗಳಷ್ಟೇನೆ, ಬೇಯಿಸಿದ ಪದಾರ್ಥನೇ ತಿಂತಿರಲಿಲ್ಲ ಅವರು, ಬೇಯಿಸಿದ ಪದಾರ್ಥವೇ ಇಲ್ಲ. ಆದ್ರಿಂದನೇ ಅವರು ಹಿಂದಿನ ಘಟ್ಟದಲ್ಲಿ ನೋಡಿದ್ರೆ ಸಾವಿರಾರು ವರ್ಷಗಳ ಜೀವನ ಅವರು, ಸಾವಿರಾರು ವರ್ಷಗಳ ಜೀವನ. ಎಲ್ಲೂ ಕಾಲುಷ್ಯ ಬರೋ ಸಂಭವನೇ ಇಲ್ಲ, ದೇಹ ಕೆಡೋ ಸಂಭವನೇ ಇಲ್ಲ, ಆರೋಗ್ಯ ಕೆಡೋ ಸಂಭವನೇ ಇಲ್ಲ. ಯಾಕೆ ದೊಡ್ಡ ಸಾಧನೆಯ ಗುರಿ ಇದ್ದವರಾದ್ರಿಂದ ನಾಳೆ ಪರೀಕ್ಷೆ ಇಟ್ಕೊಂಡು ಸಿಕ್ಕಾಬಟ್ಟೆ ತಿಂದು ಆಸ್ಪತ್ರೆಗೆ ಹೋದರೆ ಬರೆಯೋದೇನು, ವರ್ಷದ ಆಗೋಗುತ್ತೆ. ಆಮೇಲೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಾಗ. ಅವರು ನಮಗೆ ವರ್ಷಕ್ಕೊಂದು ಪರೀಕ್ಷೆ ಆದೀತಿ ಇದ್ದರೆ, ಜ್ಞಾನಿಗಳಾದವರಿಗೆ ಪ್ರತಿ ಕ್ಷಣದಲ್ಲೂ ಪರೀಕ್ಷೆ ಇದ್ದಾಗ ಲೆಕ್ಕ, ಆ ಕ್ಷಣ ವ್ಯರ್ಥ ಮಾಡ್ಕೊಳ್ಬಾರದು. ದೇವರು ಏನು ಹೇಳಿದ್ದೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಆದ್ದರಿಂದ ಆರೋಗ್ಯ ಸರಿ ಇರಬೇಕು. ಆರೋಗ್ಯ ಸರಿ ಇಲ್ಲದ ಹೋದರೆ ಜೀವನದ ಏನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಇವನು ಕೆಟ್ಟು ತಳ್ಳೋ ಬೈಕ್ ಒಂದು ವೆಹಿಕಲ್ ತೊಗೊಂಡು ಬದಲಿಗೆ ಹೋದಾಗತ್ತಷ್ಟೆ, ಎಲ್ಲಿಂತರೂ ಮತ್ತೆ ಸ್ಟಾಪ್ ಮತ್ತೆ ತಳ್ಳಬೇಕು. ತಳ್ಳಕ್ಕಾರ ಜನ ಬೇಕಲ್ಲ ಈ ಮಧ್ಯೆ, ಕೂತೋರೆಲ್ಲ ತಳ್ಳಿದ್ರೆ ಹೋಗೋದಾರೆ ಈ ಮಧ್ಯೆ. ಅಂಥ ವೆಹಿಕಲ್ನಿಂದ ನಾವು ಬದರಿ ಯಾತ್ರೆ ಮಾಡ್ತೇವೆ ಅಂದರೆ ಹುಚ್ಚ ಅಂತ ಕರೀತಾರೆ. ಘಾಟ್ ಸೆಕ್ಷನಲ್ಲಿ ಹೋಗಿಂದು ಹೋಗೇ ಬಿಡ್ತಾರೆ, ತಳ್ಳೋದಕ್ಕೆ ಎಲ್ಲಿ ಜಾಗ ಎಲ್ಲಿರುತ್ತೆ. ಮೊದಲು ಹೇಗೆ ವೆಹಿಕಲ್ ಸರಿ ಇದ್ರೆ ಮಾತ್ರ ನಾವು ದೂರ ಪ್ರಯಾಣ ಮಾಡೋಕ್ಕೆ ಬರುತ್ತೋ, ಆರೋಗ್ಯ ಸರಿ ಇದ್ರೆ ಮಾತ್ರ ನಾವು ಮೋಕ್ಷವನ್ನು ಸಾಧನೆ ಮಾಡೋಕ್ಕೆ ಬರುತ್ತೆ. ಮತ್ತು ಆಯುಷ್ಯ, ಆರೋಗ್ಯ, ಸತ್ವ, ಪ್ರೀತಿ, ಸುಖ, ಮನಸ್ಸಿಗೆ ಒಳ್ಳೆಯ ಶಕ್ತಿ, ಮಾನಸಿಕ ಶಕ್ತಿ ಭಾರಿ ದೊಡ್ಡದು. ಸ್ನಾನ ಮಾಡಬೇಕು ಅಂತ ದೊಡ್ಡ ಜಟ್ಟಿ ಗಡ 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 ನಡುತ್ತಿರ್ತಾನೆ, ಸ್ನಾನ ಮಾಡೋಕ್ಕಾಗೋದಿಲ್ಲ. ಧನುರ್ಮಾಸ ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ, ತಳ್ಳಗಿರ್ತಾನೆ ಸ್ನಾನ ಮಾಡ್ತಾನೆ. ಎತ್ತಕ್ಕೆ ಮನಸ್ಸು ಗಟ್ಟಿ ಇದೆ ಅವನಿಗೆ, ಅವನ ಮನಸ್ಸೇ ಸರಿ ಇಲ್ಲ. ದೇಹ ಸರಿ ಇದೆ, ಮನಸ್ಸು ಸರಿ ಇಲ್ಲ. ಸತ್ವ ಅಂತ ಕರೀತಾರೆ ಅದು, ನಾವು ಇಂಟೆಲೆಕ್ಚುಯಲ್ ಸ್ಟ್ರೆಂತನ್ನು ಸತ್ವ ಅಂತ ಕರೀತಾರೆ. ಅದಿದ್ದವನು ಮಾಡೋ ಕಾರ್ಯವನ್ನು ಎಷ್ಟು ಶಕ್ತಿ ಇದ್ದವನು ಮಾಡೋಕ್ಕಾಗೋದಿಲ್ಲ. ಫಿಸಿಕಲ್ ಸ್ಟ್ರೆಂತೇ ಬೇರೆ, ಈ ಸ್ಟ್ರೆಂತೇ ಬೇರೆ, ಎರಡೂ ಎಲ್ಲ ಬರಬೇಕು ಅಂತಿದ್ರೆ ಸಾತ್ವಿಕ ಆಹಾರವಾಗಬೇಕು. ಅದು ಬಿಟ್ಟು ದುಃಖ ಶೋಕ ಆಮಯ ಪ್ರದಾಹ, ದುಃಖ ಶೋಕ ರೋಗ ಇವೆಲ್ಲ ಬರತಕ್ಕಂಥದ್ದನ್ನು ತಿಂದರೆ, ಇವತ್ತು ರೋಗಕ್ಕೂ ಆಹಾರಕ್ಕೂ ಸಂಬಂಧ ಇದೆ ಅಂತ ಕೇಳಕ್ಕೆ ಹೋಗಲೇಬೇಡಿ. ಯಾವ ಡಾಕ್ಟರ್ ಹತ್ರ ಬೇಕಾದರೂ ಹೋಗಿ, ಕೈ ನೋಡ್ತಾ ಏನು ತಿಂದಿ ಅಂತ ಕೇಳೇ ಕೇಳ್ತಾನೆ, ಏನು ತಿಂದು ಬದ್ದಿ ನಿನ್ನೇನು ತಿಂತಿ, ಸಾಮಾನ್ಯವಾಗಿ ಏನು ತಿಂತಿ ಅಂತ ಕೇಳೇ ಕೇಳ್ತಾನೆ. ಅದರಿಂದ ರೋಗ ಹುಡುಕೋದು ಭಾರಿ ಸುಲಭನೂ ಆಗುತ್ತೆ. ಆ ರೀತಿ ತಿಂದ ಅಂದಮೇಲೆ ಆ ರೀತಿ ಆಗೋ ನ್ಯಾಚುರಲ್ ಅಂತಲೇ ಅರ್ಥ. ಅಂದರೆ ರೋಗಕ್ಕೂ ಆಹಾರಕ್ಕೂ ನೇರ ಸಂಬಂಧ ಇರೋದರಿಂದ ರಾಜಸಾಹಾರ ರೋಗವನ್ನು ತಂದುಕೊಡುತ್ತೆ. ಅದೇ ರೀತಿ ಉಚ್ಛಿಷ್ಟ, ಅಮೇಧ್ಯ ಅವೆಲ್ಲವೂ ಕೂಡ ಆಹಾರ ತಾಮಸಪ್ರಿಯ ಆಹಾರ, ತಾಮಸಪ್ರಿಯವಾದ ಆಹಾರ ಅದು. ಯಾತಾಯಾಮ, ಗತರಸ, ಪೂತಿ, ಪರಿಷಿತ ಮತ್ತು ಮುಖ್ಯವಾಗಿ ಉಚ್ಛಿಷ್ಟ, ಅಮೇಧ್ಯ. ಅಮೇಧ್ಯ ಅಂದರೆ ನಮ್ಮ ಸಾಮಾನ್ಯವಾಗಿ ಅಮೇಧ್ಯ ಅಂದ ತಕ್ಷಣ ಅರ್ಥ ಆಗೋದೇ ಬೇರೆ, ಕನ್ನಡದಲ್ಲಿ ಪದ ಬಂದಿರೋ ರೀತಿಯೇ ಬೇರೆ. ಸಂಸ್ಕೃತದಲ್ಲಿ ಅಮೇಧ್ಯ ಅಂತ ಹೇಳಿದರೆ ಮೇಧ ಅಂದರೆ ಯಜ್ಞ ಅಂತ ಅರ್ಥ. ಮೇಧ ಯಜ್ಞ ಸಮುದ್ದಿಷ್ಟ, ಯಜ್ಞಿಯಂ ಮೇಧ್ಯ ಮುಚ್ಚತೆ, ಆಚಾರ್ಯರ ಭಾಷ್ಯ ಬೇರೊಂದು ಕಡೆ. ಮೇಧ ಅಶ್ವಮೇಧ, ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದ್ರೇನು, ಯಜ್ಞಕ್ಕರ್ಹವಾದದ್ದು ಮೇಧ್ಯ. ಯಜ್ಞಕ್ಕೆ ಯಾವುದು ಮಾಡಲಿಕ್ಕೆ ಬರೋದಿಲ್ಲ ಅದು ಅಮೇಧ್ಯ ಅಂತ ಕರೀತಾರೆ. ಯಜ್ಞಕ್ಕೆ ಅನರ್ಹವಾದ ವಸ್ತುಗಳನ್ನು ಅಮೇಧ್ಯ ವಸ್ತುಗಳು ಅಂತ ಕರೆಯೋ. ಆದ್ದರಿಂದ ಯಜ್ಞಕ್ಕೆ ಯಾವುದೇ ಒಂದು ತಿನ್ನಬೇಕು, ಯಜ್ಞಕ್ಕೆ ಬರುತ್ತೋ ಅದು ಗ್ರಾಹ್ಯ ಅಂತ. ಈಗ ದೇವತೆಗಳು ತಗೊಳ್ಳೋದು ಯಜ್ಞ ಅಂದರೆ ದೇವತೆಗಳು ಸ್ವೀಕಾರ ಮಾಡೋದಕ್ಕೆ ಯಜ್ಞ ಅಂತ ಕರೆಯೋ. ಅದನ್ನು ತಿನ್ನೋದ್ರಲ್ಲಿ ಡೌಟೇ ಇಲ್ಲ, ದೇವತೆಗಳಿಗೆ ಬರುತ್ತೆ ಅಂದರೆ ನಮಗೆ ಬರೋದರಲ್ಲಿ ಏನೇನೂ ಯೋಚನೆ ಇಲ್ಲ. ಅದು ಆ ದೇವತೆಗಳು ಬರೋದಿಲ್ಲ ಅಂದಮೇಲೆ ನಮಗೆ ಬರೋದಿಲ್ಲ, ನಾವು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಮೇಧ್ಯಂ, ಅದು ತಾಮಸರಿಗೆ ಭಾರಿ ಪ್ರಿಯ. ಅದು ಅಮೇಧ್ಯ ವಸ್ತು ಅಂದರೆ ತಾಮಸರಿಗೆ ಪ್ರಿಯ. ಪ್ರಾಣಿಗಳು ನೋಡಿ, ಮನುಷ್ಯ ಬಿಸಾಕಿದ್ದೆ ತಿನ್ನಲಿಕ್ಕೆ ಸಿಪ್ಪೆ ಬಿಸಾಕ್ತಾರೆ, ತಕ್ಷಣ ಬಾಯಿ ಹಾಕತ್ ಬಂದು ಅದಕ್ಕೆ. ಇವನು ತ್ಯಾಗ ಮಾಡ್ತಾನೆ, ಅವನು ತಿಂತಸ್ಬಿಡ್ತಾನೆ. ಅಂದರೆ ಪಶುವಿನ ಲಕ್ಷಣ, ಮನುಷ್ಯ ಬಿಟ್ಟಿದ್ದನ್ನು ತಿಂದರೆ ಪಶು, ದೇವತೆಗಳು ಬಿಟ್ಟಿದ್ದನ್ನು ತಿಂದರೆ ಅವನು ಮನುಷ್ಯ ಪಶು ಅಂತ ಕರೀತಾರೆ. ಅವನು ಮಾನವ ಪಶು ಇದ್ದಾಗೆ ಅಂತ ಕೆಟ್ಟ ಆಹಾರ ತಿನ್ನಬಾರದು. ಅದೇ ರೀತಿಯಲ್ಲಿ ಮನುಷ್ಯ ಜೀವನದಲ್ಲಿ ತಪಸ್ಸನ್ನು ಮಾಡ್ತಾನೆ. ಯಾವನು ಫಲವನ್ನು ಇಟ್ಟುಕೊಂಡು ಉದ್ದೇಶವನ್ನು ಇಟ್ಟುಕೊಳ್ಳದೆ ತಪಸ್ಸು ಮಾಡ್ತಾನೆ ಅದು ಸಾತ್ವಿಕವಾದ ತಪಸ್ಸು. ಯಾರು ಪ್ರತಿಷ್ಠೆ ಕೀರ್ತಿ ಬದಲಾದವರು ತಪಸ್ಸು ಮಾಡ್ತಾನೆ ಅದು ರಾಜಸ ತಪಸ್ಸು. ಯಾರು ಲೋಕದ ವಿನಾಶಕ್ಕೋಸ್ಕರ ಮಾಡ್ತಾನೆ ಅವನು ತಾಮಸ ತಪಸ್ಸು ಅಂತ ಮುಂದೆ ವಿಸ್ತಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಯಜ್ಞಗಳನ್ನು ಮೂರು ವಿಧ ಅಂತ ಪರಮಾತ್ಮ ಹೇಳಿದ. ಅಕಲ ಫಲಾಕಾಂಕ್ಷಿ ಬರಿಗಿ ವಿಧಿದೃಷ್ಟ ಯೈಜ್ಯತೆ, ಫಲದ ಅಪೇಕ್ಷೆ ಇಲ್ಲದೆ ಮಾಡಿದರೆ ಸಾತ್ವಿಕವಾದ ಯಜ್ಞ. ಅದೆಲ್ಲ ಪರಮಾತ್ಮ ಬಿಡಿಸಿ ಬಿಡಿಸಿ ಹೇಳಿದ್ದಾನೆ. ಮಂತ್ರಹೀನಂ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಮತ್ತು ಇಂಥ ಯಜ್ಞದೊಳಗೆ ಮುಖ್ಯವಾಗಿ ಶ್ರದ್ಧಾ ವಿರಹಿತಂ ಯಜ್ಞಂ, ಶ್ರದ್ಧೆ ಇಲ್ಲ, ಮಂತ್ರ ಇಲ್ಲ, ದಕ್ಷಿಣೆ ಇಲ್ಲ, ವಿಧಿವಿಧಾನಗಳೇ ಇಲ್ಲ ಅಂತ ಯಜ್ಞವನ್ನು ತಾಮಸ ಅಂತ ಕರೀತಾರೆ. ತಾಮಸ ಆಗೋದು ಎರಡು ರೀತಿಯಲ್ಲಿ, ಬೈ ನೇಚರ್ ತಾಮಸ ಆಗೋದು ಬೇರೆ, ಬೈ ಅಪ್ರೋಚ್ ತಾಮಸ ಆಗೋದು ಬೇರೆ. ಬೈ ನೇಚರ್ ತಾಮಸ ಅದಕ್ಕೆ ಕೆಟ್ಟದ್ದು ಅಂದರೆ ಕೆಟ್ಟದ್ದೇನೆ, ಇನ್ನು ಒಳ್ಳೆಯದನ್ನೇ ಕೆಟ್ಟ ರೀತಿಯಲ್ಲಿ ಮಾಡಿದರೆ ಕೆಟ್ಟದ್ದೇನೆ. ಒಳ್ಳೆಯದನ್ನ ವೆಹಿಕಲ್ ಇರುತ್ತೆ ಭಾರಿ ಒಳ್ಳೆಯದೇನೆ, ರೈಡ್ ಮಾಡೋಕ್ಕೆ ಬರಲಿಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡ ತಾಮಸ ಆಗೋಯ್ತಾನೆ. ಆ ಥರ ಪವಮಾನೋಮ ಭಾರಿ ಒಳ್ಳೆಯದೇನೆ, ತಪ್ಪ ಮಾಡಿದರೆ ಅದು ತಾಮಸನೇ. ಅಂದರೆ ಸಾತ್ವಿಕ ಕಾರ್ಯ ತಾಮಸವಾಗಲಿಕ್ಕೆ ಬರುತ್ತೆ ಅಂತ. ಅದಕ್ಕೆ ವಿಧಿಹೀನಂ ಅಂತ ಕರೆದು, ಅಸೃಷ್ಟಾನ್ನಂ ಅಂತ ಕರೆದು, ಮಂತ್ರಹೀನಂ ಅದಕ್ಷಿಣಂ, ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಅದಾದ ಮೇಲೆ ತಪಸ್ಸು ಮೂರು ವಿಧ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಶಾರೀರ ತಪಸ್ಸು, ದೇಹದ ತಪಸ್ಸು, ಆಮೇಲೆ ಮಾತಿನ ತಪಸ್ಸು ಮತ್ತು ಮನಸ್ಸಿನ ತಪಸ್ಸು ಅಂತ ತಪಸ್ಸು ಮೂರು ವಿಧ. ನಿನ್ನೆ ಒಂದು ನೋಡಿದ್ದೇನೆ, ದೇವ ದ್ವಿಜ ಪ್ರಾಜ್ಞ ಗುರು ಪೂಜನಂ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಚತೆ. ಇವಿಷ್ಟು ದೇಹದಿಂದ ಮಾಡ್ತಕ್ಕಂಥ ತಪಸ್ಸುಗಳು. ಇದೆಲ್ಲ ಯೋಚನೆ ಮಾಡಿದರೆ ಸದಾ ತಪಸ್ಸು ಮಾಡಲಿಕ್ಕೆ ಅವಕಾಶ ಉಂಟು ನಮಗೆ. ಶುದ್ಧವಾಗಿದ್ದಾನೆ ತಪಸ್ಸದು, ಮೈಲಿಲಿ ತಿನ್ನೋದೇ ಇಲ್ಲ ಅದೊಂದು ತಪಸ್ಸು. ದೊಡ್ಡವ್ರು ಬಂದು ಎದ್ದು ನಮಸ್ಕಾರ ಮಾಡಿದ್ರೆ ಅದೇ ಒಂದು ದೊಡ್ಡ ತಪಸ್ಸದು. ಒಂದು ಅದನ್ನು ಮಾಡಲಿಲ್ಲ ತಪೋ ಹಾನಿ. ಅದರಿಂದ ಗಜೇಂದ್ರ ಮೋಕ್ಷದಲ್ಲಿ ಆಗಿದ್ದ ಹಾಗೇನೆ ಅಗಸ್ತ್ಯರಂಥ ಮಹಾನುಭಾವರು ಬಂದರು. ಇಂದ್ರದ್ಯುಮ್ನ ರಾಜ ದೇವ್ರ ಧ್ಯಾನ ಬರ್ತಾರೆ ಕೂತಿದ್ದ. ಅವ್ರು ನೋಡ್ದ, ಗೌರವಿಸಲಿಲ್ಲ, ತಕ್ಷಣ ಶಾಪ ಕೊಟ್ಟು, ನೀನು ಗಜೇಂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಟು. ನೀವು ಶರೀರ ತಪಸ್ಸನ್ನು ಮಾಡಲಿಲ್ಲ, ಅವನು ಶಾಪವನ್ನು ಹೊಂದಿದ. ಅದೇ ಮಾಡಿದರೆ ಸಾಮಾನ್ಯ ವ್ಯಕ್ತಿ ಭಾರಿ ಮೇಲೆ ಹೋಗಿಬಿಡ್ತಾನೆ. ದೇವ ಇವತ್ತು ಲೋಕದೊಳಗೆ ನಮ್ಮ ಸರ್ಕಾರಿ ರೂಲ್ಸ್ ಪ್ರಕಾರ ಒಂದು ರೂಲ್ಸ್ ಅದು, ಒಂದು ಸುಪೀರಿಯರಿಗೆ ಗೌರವ ಕೊಡಬೇಕಾದ ದೊಡ್ಡ ಕರ್ತವ್ಯ ಅದು. ಅದು ಮಾಡಲಿಲ್ಲ ಅಂದರೆ ಎಲ್ಲ ಕೆಲಸ ಮಾಡ್ತಾನೆ, ಅವನು ಸುಪೀರಿಯರ್ ರೆಸ್ಪೆಕ್ಟ್ ಮಾಡೋದಿಲ್ಲ. ಸಿ ಆರ್ ಅಲ್ಲಿ ಬರೆದ್ರೆ ಇನ್ಕ್ರಿಮೆಂಟ್ ಹೇಳ್ ಅಪ್ ಆಗುತ್ತೆ, ಪ್ರಮೋಷನ್ ಹೇಳ್ ತಪ್ಪು ಅಂತ ಯಾವ ಕೋರ್ಟಲ್ಲೂ ಸ್ಟಾರ್ಟ್ ಆಗಲ್ಲ ಮತ್ತೆ. ಅದನ್ನು ಕೋರ್ಟ್ ಕೇಸ್ ಏನಾದ್ರು ಹಾಕಿದರೆ ನೋಡಿ, ಬರೀ ಎದ್ದಿಲ್ಲ ಎಂಬ ಕಾರಣಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಕರೆಕ್ಟ್ ಅಂತ ಹೇಳಿಬಿಡುತ್ತೆ. ನಿನ್ನ ಡ್ಯೂಟಿ ಅದು, ಒಂದು ಕೆಲಸ ಮಾಡೋದು ಎಷ್ಟು ದೊಡ್ಡದು ಬಿಹೇವಿಯರ್ ಅಷ್ಟೇ ಚೆನ್ನಾಗಿರಬೇಕು. ಅದಕ್ಕೆ ಶಾರೀರ ತಪಸ್ಸು ಅಂತ ಹೇಳಿದರೆ ದೊಡ್ಡವ್ರನ್ನ ಗೌರವಿಸಬೇಕಾದದ್ದು ಕಚೇರಿಗಳಲ್ಲಿ ಎಷ್ಟು ದೊಡ್ಡ ಕರ್ತವ್ಯನೋ ನಿತ್ಯ ಜೀವನದಲ್ಲೂ ದೊಡ್ಡ ಕರ್ತವ್ಯ ಅಂತ ಕರೀತಾರೆ. ನಮಗಿಂತ ದೊಡ್ಡವರನ್ನು ಗೌರವಿಸಲೇಬೇಕು. ದೇವ ದ್ವಿಜ ಪ್ರಾಜ್ಞ ಗುರು ನಾಲ್ಕು ಜನಗಳನ್ನ ಆರಾಧನೆ ಮಾಡಬೇಕು. ಮಾಡೋದ್ರಿಂದ ಏನಾಗುತ್ತೆ ಅಂತ ಹಿಂದೆ ಹೇಳಿದ್ದಾನೆ, ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ಯಾರಿಗೆ ಸೇವೆ ಮಾಡ್ತೀರೋ ಅವ್ರು ತಮ್ಮದಿರೋದನ್ನು ಕೊಟ್ಬಿಡ್ತಾರೆ ತಕ್ಷಣ, ಭಾರಿ ಖುಷಿಯಾಗುತ್ತೆ ಅವ್ರಿಗೆ. ಒಬ್ಬ ಯಾರೋ ಒಬ್ಬ, ಅದಕ್ಕೆ ಭೀಮಸೇನ ದೇವರು ಒಬ್ಬ ಕುಂಬಾರನಿಗೆ ಅನುಗ್ರಹ ಮಾಡಿದರಂತೆ, ದೊಡ್ಡ ಗಡಿಗೆ ಮಾಡಿಕೊಟ್ಬಿಟ್ಟಂತ ತಕ್ಷಣ. ಅವರು ತನ್ನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಿಕೊಟ್ಬಿಡ್ತಾರೆ. ತಮ್ಮಲ್ಲಿ ಏನಿದೆ ಅದನ್ನು ಕೊಟ್ಬಿಡ್ತಾರೆ. ಜ್ಞಾನಿಗಳು ಪ್ರೀತರಾದರೆ ಜ್ಞಾನನೇ ಕೊಟ್ಬಿಡ್ತಾರೆ, ಅದಕ್ಕೆ ಗುರುಗಳು ಪ್ರೀತರಾದರೆ ಜ್ಞಾನ ಕೊಡ್ತಾರೆ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ. ಬ್ರಹ್ಮಚರ್ಯ, ದೈಹಿಕ ಬ್ರಹ್ಮಚರ್ಯ, ಮಾನಸಿಕ ಬ್ರಹ್ಮಚರ್ಯ, ಅನಂತರ ಅಹಿಂಸಾ, ಯಾರನ್ನೂ ನೋಯಿಸ್ತಾ ಇರತಕ್ಕಂಥ ವ್ರತ ಅದು. ಬಂದು ಇನ್ನೊಬ್ಬರನ್ನ ಹಲ್ಟ್ ಮಾಡಲಿಕ್ಕೆ ತಯಾರೇ ಇಲ್ಲ ಅವನು. ತನಗೆ ಲಾಭವಾದರೂ ಪರವಾಗಿಲ್ಲ, ಆದರೆ ಕೆಟ್ಟದನ್ನು ಮಾಡಲಿಕ್ಕೆ ತಯಾರಿಲ್ಲ ಅವನು. ನಷ್ಟವಾದರೂ ಯೋಚನೆ ಇಲ್ಲ, ಲಾಭ ಹೋದರೂ ಪರವಾಗಿಲ್ಲ, ನಷ್ಟವಾದರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡಲಾರೇ ಅಂತ ಹೇಳಿಬಿಡ್ತೆ. ಐ ಪ್ರಿಫರ್ ಟು ಲೂಸ್ ಅಂತ ಹೇಳಿಬಿಡ್ತೆ. ಅಷ್ಟು ಹೋಗೋದಾದರೆ ಹೋಗಲಿ, ಆ ಕೆಲಸ ಮಾಡೋದಿಲ್ಲ ನಾನು. ಅವರನ್ನು ನೋಯಿಸಿ ತಗೊಳ್ಳೋದಂತ ನನಗೆ ಬೇಕಿಲ್ಲ. ಅರ್ಜುನ ಅದೇ ಮಾತನ್ನು ಹೇಳಿದ, ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಾಲೆ. ಓಕೆ, ಇಂಥ ಭೀಷ್ಮದ್ರೋಣಾದಿಗಳನ್ನು ನೋಯಿಸಿ ರಾಜ್ಯ ಆಳೋದು ಅಂತ ಕೇಳುತ್ತಾರೆ. ಎಷ್ಟು ದೊಡ್ಡ ಮನುಷ್ಯ ಅರ್ಜುನ, ತಪಸ್ಸಾಯಿತು. ಅದಕ್ಕೆ ಭಗವದ್ಗೀತೆ ಪರಮಾತ್ಮ ಹೇಳಿದೆ, ಇಂಥವ್ರು ನೋಯಿಸಿ ನಾನು ಬದುಕಲಿಕ್ಕೆ ಇಷ್ಟಪಡೋದಿಲ್ಲ, ನನ್ನ ರಾಜ್ಯಕ್ಕಿಂತ ಭಿಕ್ಷೆ ಬೇಡೋದು ಆಸೆ ಅಂತ ಹೇಳುತ್ತಾರೆ. ಇವರು ನೋಯಿಸಿ ರಾಜ್ಯ ಪಡೆಯೋದಾದರೆ ನಾನು ರಾಜ್ಯ ಬೇಕಿಲ್ಲ, ಭಿಕ್ಷೆ ಬೇಡೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ದ. ಈ ಮಾತು ಅರ್ಜುನ ಹೇಳಿದ್ದಕ್ಕೆ ಭಗವಂತ ಮೆಚ್ಚಿದ. ಅರ್ಜುನ, ಸಕ್ ಭಕ್ತೋಸಿಮೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತಮಂ. ಭಾರಿ ಒಳ್ಳೆಯವನ್ನೇನು ಗೀತೆ ಹೇಳ್ತೇನೆ ಶುರು ಮಾಡಿಬಿಟ್ಟು. ಇದು ಅರ್ಥ ಮಾಡಿಕೊಂಡು ದೇಹದ ತಪಸ್ಸು ಜ್ಞಾನದ ದಾರಿಯಾಗುತ್ತೆ ಅಂತ ಹೇಳ್ತಾರೆ. ದೇಹದ ತಪಸ್ಸು ತತ್ವಜ್ಞಾನದ ದಾರಿಯಾಗುತ್ತೆ. ಅನೇಕರು ಮಡಿ ಮಾಡೋದಿಲ್ಲ, ಮಡಿ ಮಾಡೋದಿಲ್ಲ ಅಂಥೇಳಿ ಗಲೀಜು ಮಾಡ್ಕೋಬೇಕಾ? ಏನಿಲ್ಲ, ಸಾಧ್ಯವಾದಷ್ಟು ಮಾಡಬಹುದು, ತುಂಬ ಮಾಡಲಿಕ್ಕಾಗದೇ ಇರಬಹುದು. ಆದರೆ ಏನೂ ಮಾಡಬಾರದು ಅಂತ ಯಾರು ಹೇಳಿದಿರಿ ಇವರಿಗೆ? ಸ್ವಲ್ಪಾರು ಮಾಡಬಹುದಲ್ಲ, ಸ್ವಲ್ಪಾರು ಸ್ವಚ್ಛವಾಗಿರಬಹುದಲ್ಲ, ಇಲ್ಲ ಅಂದರೆ ಇಲ್ಲೇ ಇಲ್ಲ, ಭಾರಿ ತಪ್ಪು. ಇನ್ನೊಂದು ಎಕ್ಸ್ಟ್ರೀಮ್ ಮಡಿ ಅಂತ ಇನ್ನೊಂದು ಮಡಿ, ಅವನೇ ಒಂದು ಎಕ್ಸ್ಟ್ರೀಮ್. ಈ ಮಧ್ಯೆ ಮೈಲಿಯವ್ರನ್ನ ಕಂಡ್ರೆ ಭಾರಿ ದ್ವೇಷ ಅವನಿಗೆ, ಮಡಿಯವ್ರನ್ನ ಕಂಡ್ರೆ ಇವನಿಗೆ ಭಾರಿ ದ್ವೇಷ. ಏನು ಅನ್ಯಾಯ ಇದು, ಒಂದು ಏನು ಪ್ರಯೋಜನ ಇಲ್ಲ. ಇಬ್ಬರು ಪ್ರಯತ್ನ ಪಡಬೇಕು, ಇವ್ರು ಹೊಂದ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡಬೇಕು, ಮಡಿ ಬಿಡಬಾರದು. ಆದರೆ ಮೈಲಿಯವ್ರನ್ನ ಎಚ್ಚರಿಸಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು. ಇವನು ಮೈಲಿಗೆವನು ಹಾಗೇನೆ, ಮಡಿಯವ್ರನ್ನ ದ್ವೇಷ ಮಾಡಬಾರದು, ತಾನು ಸ್ವಲ್ಪ ಮೇಲೆ ಹೋಗ್ಲಿಕ್ಕೆ ಇಷ್ಟಪಡಬೇಕು. ಅವಾಗಾದರೆ ಸರಿ ಹೋಗಿಬಿಡುತ್ತಾಗ ಫಸ್ಟ್ ಕ್ಲಾಸ್ ಆಗುತ್ತೆ. ಅದಕ್ಕೇನೆ ಶೌಚಂ ಆರ್ಜವಂ ನೇರವಾಗಿರ್ತಕ್ಕಂಥದ್ದು, ಮಾತು ಮನಸ್ಸುಗಳ ಶುದ್ಧಿ, ಬ್ರಹ್ಮಚರ್ಯಂ ಅಹಿಂಸಾಚ ಅಹಿಂಸೆ, ಇವಿಷ್ಟು ಕೂಡ ಶಾರೀರಂ ತಪ ಉಚ್ಚತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚವ ವಾಂಗ್ಮಯಂ ತಪ ಉಚ್ಚತೆ. ಒಂದು ಮಂತ್ರದಂಥ ಮಾತು ಹಗಲಲ್ಲ ಹೇಳಿ ಗೀತೆ ಯಾತಕ್ಕೆ ಪ್ರಸಿದ್ಧವಾಯಿತು ಅಂದರೆ ಇಂಥ ಮಾತುಗಳಿಂದ. ಮಾತಿನಲ್ಲಿ ತಪಸ್ಸು ಮಾಡಕ್ಕೆ ಬರುತ್ತೆ, ವಾಂಗ್ಮಯ ತಪಸ್ಸು ಅಂತ ಭಗವಂತ ಕರೀತಾರೆ. ವಾಂಗ್ಮಯ ತಪಸ್ಸು ಏನು ಹಾಗಂದರೆ, ವಾಂಗ್ಮಯ ತಪಸ್ಸು ಅಂದರೆ ಅನುದ್ವೇಗಕರಂ ವಾಕ್ಯಂ, ಇನ್ನೊಬ್ಬರಿಗೆ ಖೇದ ಉಂಟು ಮಾಡ್ತಕ್ಕಂಥ ಮಾತನ್ನು ಆಡಬೇಡಿ. ನೋಯಿಸ್ತಕ್ಕಂಥ ಮಾತು ನೋಯಿಸಬಾರದು. ಅಲ್ಲಿ ಬಿಹೇವಿಯರಿಂದ ನೋಯಿಸ್ತಾ ಹೋದ ಅಹಿಂಸಾ, ಮಾತಿನಿಂದ ನೋಯಿಸ್ತಾ ಇರೋದು ಇದು. ಅದಕ್ಕೆ ಅನುದ್ವೇಗಕರಂ ವಾಕ್ಯಂ, ಮತ್ತೊಬ್ಬರಿಗೆ ಆತಂಕ ಉಂಟು ಮಾಡಿಸ್ತಕ್ಕಂಥ ಮಾತನ್ನು ಆಡಬೇಡಿ. ಸ ಸತ್ಯಂ ಪ್ರಿಯಹಿತಂಚಯತ್, ಸತ್ಯವಾಗಿರಲಿ, ಪ್ರಿಯವಾಗಿರಲಿ, ಹಿತವಾಗಿರಲಿ, ಎಲ್ಲ ವಾಚನ ಗುಣಗಳು. ಸ್ವಾಧ್ಯಾಯಾಭ್ಯಾಸನಂಚೈವ, ನಿತ್ಯ ತಾವು ಓದಿದ್ದನ್ನ ಮನೆಯಲ್ಲಿ ಓದೋ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಇದಿಷ್ಟು ವಾಂಗ್ಮಯ ತಪಸ್ಸಿದೆ. ಸರಿಯಾಗಿ ಸ್ವಾಧ್ಯಾಯಾಭ್ಯಾಸ ನಮ್ಮಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ, ಏನು ಶಾಸ್ತ್ರ ಓದಿರ್ತಾನೆ, ವೇದ ಓದಿರ್ತಾನೆ, ಪ್ರತಿನಿತ್ಯ ಅದನ್ನು ಆವರ್ತನೆ ಮಾಡ್ತಾ ಇರಬೇಕು, ಅದನ್ನು ಸ್ವಾಧ್ಯಾಯಾಭ್ಯಾಸ ಅಂತ ಕರೀತಾರೆ. ಇದಿಷ್ಟು ವಾಂಗ್ಮಯ ತಪಸ್ಸಿದು ಅಂತ. ವಾಂಗ್ಮಯ ತಪಸ್ಸು ಮುಂದಿನ ಜನಾಂಗಕ್ಕೆ ಮುಟ್ಟುತ್ತದು ಅಂತ. ತಾನೇನು ಓದ್ತಾನೆ, ತಾನೇನು ಬರೀತಾನೆ, ಅದೆಲ್ಲ ಮುಂದಿನ ಜನಾಂಗ ಜ್ಞಾನ ಪ್ರವಾಹ ಮುಂದುವರಿಯುತ್ತಾದ್ರಿಂದ ಅದು ವಾಂಗ್ಮಯ ತಪಸ್ಸು. ಅನುದ್ವೇಗ ನಿತ್ಯದಲ್ಲೂ ತಪಸ್ಸು ಮಾಡಕ್ಕೆ ಬರುತ್ತೆ. ಒಳ್ಳೆ ಮತ್ತೆ ಯಾರು ಟೈಮ್ ಕೇಳದೆ ಹೇಳಿಬಿಟ್ರಾಯ್ತು, ಕೇಳೋದು ಏನಕ್ಕ, ಯಾಕೆ ನಿನ್ ಟೈಮ್ ಆಗ್ಬೇಕು ಅಂತ ಕೇಳೋದು. ತಲೆ ಎಟ್ಟಿ ಮಾಡೋದು ಅಷ್ಟರಲ್ಲೇ. ಕೆಲವರು ಇರ್ತಾರೆ, ಯಾರು ಚಿಕ್ಕ ಹುಡುಗರು ಟೈಮ್ ಕೇಳ್ತಾರಲ್ಲ, ಬಾಯಿ ಬಂದಷ್ಟು ಹೇಳ್ಬಿಡೋದು. ಅರ್ಜೆಂಟ್ ಓಡ್ತಿರ್ತಾನೆ ಪ್ರೈಮರಿ ಸ್ಕೂಲ್ ಹುಡುಗ, ಪಾಪ ಗೊತ್ತಾಗಿರುತ್ತೆ 8:30 ಕ್ಲಾಸ್ ಇದೆ ಅಂತ ತಿಳ್ಕೊಳ್ಳಿ, ಓಡ್ತಿರುತ್ತೆ ಟೈಮ್ ಎಷ್ಟಂದ್ರೆ 9:30 ಅಂತ ಹೇಳೋದು. ಹುಡುಗಿನ ಟೆನ್ಷನ್, ಪಾಪ ಓಡ್ತಾನೆ ಬಿದ್ದು ಕೈಕಾಲು ಮುಡ್ಕೊಂಡು ಯಾರು ಜವಾಬ್ದಾರ ಅದಕ್ಕೆ, ಏನು ಮಗು ಕೇಳಿ ಏನು ಮಹಾ ದೊಡ್ಡ ವಿಷಯ ಅಂತೇಳಿ ಹಾಗೆಲ್ಲ ಹೇಳಬಾರ್ದು. ಸತ್ಯವನ್ನು ಹೇಳಬೇಕಷ್ಟೇ ಹೊರತು ನಮಗೆ ಅವನು ಕೇಳಿದ್ದಾನೆ ಅವನು ಹೇಳಬೇಕಷ್ಟೆ. ಸತ್ಯಂ ಪ್ರಿಯಹಿತಂಚಯತ್ ಅನುದ್ವೇಗಕರಂ ವಾಕ್ಯಂ, ಇದು ನಿತ್ಯ ಜೀವನದಲ್ಲಿ ಯಾರೂ ಫಾಲೋ ಮಾಡ್ತಕ್ಕಂಥ ಮಾತುಗಳಿವೆಲ್ಲ ಕೂಡ. ಮತ್ತೊಬ್ಬರ ಹೊರಟಾಗಿ ಉತ್ತರ ಕೊಡು, ಎಷ್ಟೊತ್ತಿಗೆ ಕಾರ್ಯಕ್ರಮ ಅಂತ ಕೇಳಿದ್ರೆ ನಿಮ್ಗೆ ಯಾಕದಲ್ಲ ಅಂತ ಕೇಳೋದು, ಮತ್ತೆ ಸರಿಯಾಗಿ ನೀನು ಬರ್ತೀಯ ಅಂತ ಕೇಳೋದು, ನಿನ್ನೆ ಎಷ್ಟೊತ್ತಿ ಶುರುವಾಗಿತ್ತು ಅಂತ ಕೇಳೋದು, ಅದೆಲ್ಲ ಇವತ್ತು ಎಷ್ಟು ಹೇಳ್ಬಿಟ್ರಾಗುತ್ತೆ ಮತ್ತೆ. ಅಂದರೆ ಆದಷ್ಟು ಮನುಷ್ಯ ಅಲ್ಲೇ ಜೋ ಪ್ರತಿಷ್ಠೆ ಮಾಡಿ ಶುರು ಮಾಡ್ತಾನೆ, ಅದೆಲ್ಲ ಭಾರಿ ತಪ್ಪುಗಳವೆಲ್ಲ. ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು. ಅಪ್ರೋಚಿ ಆಗಿರೋದು ಎಷ್ಟೋತ್ತೆ, ಕೆಲವರು ಜ್ಯೋತಿಷಗಳು ಕೈ ತೋರಿಸಿಬಿಡಿ ಅಥವಾ ಜಾತಕ ಕೊಟ್ಟುಬಿಡಿ, ನೋಡ್ತಾರೆ ಮುಖ ಸಟ್ಟ ಮಾಡಿಬಿಟ್ಟು ಚೆ 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 ಭಾರಿ ಹೋಪ್ಲೆಸ್ ಅಂದು ಬಿಡ್ತಾರೆ. ಮೊದಲೇ ಅದು ಕೇಳಕ್ಕೆ ಬಂದಿರೋದೇ ಡಲ್ಲಾಗಿ ಇನ್ನೂ ಡಲ್ಲಾಗಿಬಿಡ್ತಾನೆ ಕೇಳಿದ ತಕ್ಷಣ. ಏನು ಜಾತಕದಲ್ಲಿ ದೋಷ ಇಲ್ಲದೆ ಬರಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ಹೇಳಬೇಕು. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ, ಅದು ಇಂಪಾರ್ಟೆಂಟ್. ಸಮಸ್ಯೆನ ಹೇಳಿ ಕೈ ಬಿಡೋದು ಯಾವಾಗಲೂ ಡೇಂಜರಸ್. ಸಮಸ್ಯೆ ಹೇಳೋದಲ್ಲ, ಪರಿಹಾರವನ್ನು ಹೇಳೋದಷ್ಟಿಂದ ಸಮಸ್ಯೆ ಹೇಳಿದ್ರೆ ತಪ್ಪಲ್ಲ. ಬರೀ ಪ್ರಾಬ್ಲಮ್ ಕೊಟ್ಟೋದ್ರೆ ಮೇಷ್ಟ್ರಲ್ಲ, ಸೊಲ್ಯೂಷನ್ನು ಹೇಳಿದಾಗ ಮಾತ್ರ ಅವನು ಗುರು ಆಗ್ತಾನೆ. ಅದೇ ರೀತಿಯಲ್ಲಿ ಉದ್ವೇಗ ಉಂಟು ಮಾಡಬೇಡಿ. ನಮ್ಮ ಜನ ಉದ್ವೇಗ ಮತ್ತು ತಯಾರು ಮಾಡಲಿಕ್ಕೆ ಕಾಯ್ತಿರ್ತಾರೆ. ಏನಾದರೂ ಆಗಬೇಕಾದ್ರೆ ಮದುವೆ ಮುಂಜಿ ಆಗಬೇಕಾದ್ರೂ ಅಂತ ಹೋಗ್ಬಿಟ್ಟು ನಿಮ್ಮ ಯಾರು ಹೋಗ್ಬಿಟ್ರು ಅಂತ ಹೇಳಿ ಹೋಗ್ಬಿಡ್ತಾರೆ ರೆಡಿ ಅಂತ. ಅದಕ್ಕೆ ಬರೀ ಯಾವುದಕ್ಕೂ ಬರೋದಿಲ್ಲ. ಜಗನ್ನಾಥಾಸರಿ ಮಾತನ್ನು ಹೇಳ್ತಾರೆ, ಮತ್ತೆ ಮುಂಜಿ ಮದುವೆ ಕಾಲಕ್ಕೆ ನಾ ಹೋಗಿ ಸತ್ತ ಸುದ್ದಿಯೇ ಹೇಳಿದೆ ಅಂತ ಹೇಳಿದ್ದಾರೆ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ಅದನ್ನು ಎಂದು ಹಾಗೆ ಹೇಳಕ್ಕೆ ಹೋಗಬಾರ್ದು. ಯಾವನು ಪರಿಚಯದನಿರ್ತಾನೆ ಅವನು ಪಾಸ್ ಆಗಿರ್ತಾನೆ, ಅವ ಹೇಳೋದನ್ನು ಫೇಲ್ ಆಗಿರ್ತಾನಲ್ಲ ಕರೆದು ಹೇಳೋದು, ಬಾ ನೀ ಫೇಲ್ ಆಗಿಬಿಟ್ಟಿದ್ದೆ ಅಂತ ಹೇಳ್ಬಿಡೋದು. ಇದ್ಯಾಕೆ ಹೇಳಬೇಕು ಈ ಮಧ್ಯೆ? ಉದ್ಯೋಗ ಉಂಟು ಮಾಡೋ ಕಾರಣ ಗೊತ್ತಾಗೇ ಆಗುತ್ತೆ ಈ ಮಧ್ಯೆ. ಅಡ್ವಾನ್ಸ್ ಆಗಿ ಹೇಳೋದಕ್ಕೆ ಹೋಗಬಾರ್ದನ್ನೆಲ್ಲ ಕೂಡ, ಅನಿವಾರ್ಯವಲ್ಲದ ಹೊರತು ಆ ಒಳ್ಳೆಯ ಕೆಟ್ಟ ಸುದ್ದಿನೇ ಒಳ್ಳೆ ರೀತಿಯಲ್ಲಿ ಹೇಳಕ್ಕೆ ಬರುತ್ತೆ ಈ ಮಧ್ಯೆ. ಒಳ್ಳೆ ರೀತಿ ಅವರಿದ್ರೆ ನೆಗೆದು ಬಿದ್ದರು ಅಂತ ಹೇಳ್ಬಿಡು, ಯಾರು ಹೋಗಿ ಸತ್ತೋದ್ರೆ ನಿಮ್ಮವ್ರು ಯಾರಿದ್ರೆ ನೆಗೆದು ಬಿದ್ದರು ಅಂತ ಹೇಳಿದ್ರೆ ಎಷ್ಟು ಚಿಟ್ಟಾಗಿ ಗೊತ್ತಾಗದೆ ಹಾಕಿ ನೋಡೋಣಂತೆ. ಮನಸ್ಸಿಗೆ ನೋವು ಉಂಟು ಮಾಡ್ದ ಮಾತಾಡೋದು ಈ ಮಧ್ಯೆ. ಅವ್ರು ಹೋಗಿದ್ದು ಒಳ್ಳೆಯದಾಯ್ತು, ಹಾ ಕುಳಿತಿದ್ದ ಹಾಳಾಗೋದು ಹೋಗಲಿ ಅಂತ ಹೇಳ್ಬಿಡೋದು. ಅವೆಲ್ಲ ಹೇಳೋದು ಭಾರಿ ತಪ್ಪದು. ಒಂದು ಆ ಮಾತಿನೊಳಗೆ ತುಂಬ ಒಂದು ನಮ್ರತೆ ಇರಬೇಕು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್. ಎಷ್ಟೋದರೆ ಬಡಿಸೋರು ಹಾಗಂದು ಬಿಡ್ತಾರೆ, ತಾವು ಅಡುಗೆ ಮಾಡಿದವರಲ್ಲ, ಓನರ್ ಏನು ಬಡಿಸ್ಬೇಕಾದ್ರೆ ನೀವು ಇನ್ಸ್ವಲ್ಪ ತಿನ್ನಿ ತಿನ್ನಿ ಅಂತ ಹೇಳೋದು, ಮಧ್ಯೆ ದನ ತಿಂದ ತಿಂತೀರಿ ಅನ್ನೋದು, ಒದರಬೇಡಿ ತೊಡಸಿ ಬರ್ತೀನಿ ಅಂತ ಹೇಳೋದು, ಅವೆಲ್ಲ ಯಾಕೆ ಮಾತಾಡಬೇಕು ಈ ಮಧ್ಯೆ? ಹೇಳಿ ಕೇಳಿ ಪುಣ್ಯ ಕಾರ್ಯಕ್ಕೆ ಬಂದಿದ್ದಾನೆ, ಯಾಕೆ ಪಾಪ ಕಟ್ಟಿಕೋಬೇಕು? ಇವತ್ತೆಲ್ಲ ಕಡೆ ಒಂದು ಮಾತನ್ನು ಕೇಳ್ತೇವೆ. ಬೈ ನೇಚರೇ ಜನ ಆಗಿರ್ತಾರೆ, ಕೆಲವು ಸಾಫ್ಟ್ ಅಪ್ರೋಚ್ ಯಾವಾಗಲೂ, ಕೆಲವು ಹೊರಟಾಗಿರ್ತಕ್ಕಂಥ ಪದ್ಧತಿ, ಅದೆಂದು ತಪಸ್ಸಾಗೋದಿಲ್ಲ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯ, ಸತ್ಯವಾಗಿರಬೇಕು. ಬುದ್ಧಿ ಪ್ರೀತಿ ಉಂಟು ಮಾಡ್ತೇವೆ, ಸುಳ್ಳು ಹೇಳಬಾರ್ದು, ಸುಳ್ಳು ಪಾಸ್ ಆಗಿದ್ದೆ ಅಂತ ಹೇಳಿಬಿಡೋದು. ನೋಡಿದ್ರೆ ಫೇಲ್ ಅವನು, ಯಾಕೆ ಸಂತೋಷ ಉಂಟು ಮಾಡಲಿಕ್ಕೆ ಕೇಳಿದೆ ಅಂತ ಕೇಳಿದರೆ ಡಬಲ್ ಸಿಟ್ ಬರುತ್ತೆ ಅವನಿಗೆ, ಹಾಗೆಲ್ಲ ಹೇಳಬಾರ್ದು. ಪ್ರಿಯಂ ಹಿತಂಚ, ಪ್ರಿಯವಾಗಬೇಕು, ಹಿತವಾಗಬೇಕು. ಪ್ರಿಯ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈ ವಾ ವಾಂಗ್ಮಯಂ ತಪ ಉಚ್ಚತೆ. ಇದೆಲ್ಲ ಯೋಚನೆ ಮಾಡಿದ್ರೆ ಇವತ್ತು ಬೆಳಗ್ಗಿನಿಂದ ಎಷ್ಟೊತ್ತಿನ ಯೋಚನೆ ಮಾಡಿದ್ದೇವೆ, ಯಾರಿಗೆ ನೋವು ಮಾಡಿ ಇವತ್ತಿನ ಮಟ್ಟಿಗೆ ವಾಂಗ್ಮಯ ತಪಸ್ಸಾಯಿತು ಅಂತ. ಆಡಿದ ಪ್ರತಿಯೊಂದು ಮಾತನ್ನು ಕೂಡ ಬ್ಯಾಲೆನ್ಸ್ ಆಗಿ ಮಾತಾಡಿದ್ದೇನೆ ಅಂತ ತಿಳ್ಕೊಂಡು ಬಿಟ್ರೆ ಒಳ್ಳೆ ತಪಸ್ಸಾಯ್ತು ಅದು. ಒಂದು ನಾನು ಇವತ್ತು ಸುಳ್ಳು ಹೇಳಿಲ್ಲ, ವಾಂಗ್ಮಯ ತಪಸ್ಸದು. ಒಂದು ನಿನ್ನೆ ಓದಿ ಆಗಿದ್ದ ಪಾಠ ಇವತ್ತು ಓದಿಬಿಟ್ಟಿದ್ದೇನೆ, ವಾಂಗ್ಮಯ ತಪಸ್ಸು. ಇಂದು ಅದಕ್ಕೆ ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರವದಿತವ್ಯಂ ಅಂತ ಹೇಳ್ತಾ ಮುಂದೆ ಹೇಳ್ತಾ, ತದ್ಧಿ ತಪಃ ತದ್ಧಿ ತಪಃ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಈ ಮೂರು ತಪಸ್ಸುಗಳಲ್ಲಿ ವಾಂಗ್ಮಯ ತಪಸ್ಸಿಗೆ ಭಾರಿ ಮಹತ್ವ ಉಂಟು. ಆದ್ದರಿಂದ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ. ಎಷ್ಟೋ ಜನ ಸ್ವಲ್ಪ ವಿಷ್ಣು ಸಹಸ್ರ ಒಂದೇ ಬರುತ್ತೆ ಅಂತ ತಿಳ್ಕೊಳ್ಳಿ, ಒಂದೇ ದಿವಸ ಹೇಳಿ, ಅದೇ ಸ್ವಾಧ್ಯಾಯಾಭ್ಯಾಸನೇ. ಯಾವುದೋ ಒಂದು ಶ್ಲೋಕ ಬರುತ್ತೆ, ಹೆಚ್ಚು ಬರೋದಿಲ್ಲ, ಅದನ್ನೇ ಮತ್ತೆ 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 ಹೇಳ್ತಾ ಇರಿ. ಅಂತ ಜ್ಞಾನದ ಟಚ್ ಕಳ್ಕೊಳ್ಳೋಕೆ ಹೋಗಬಾರ್ದು. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇಚ್ಚ ಶುಣುಯಾದ್ ಭಕ್ತ್ಯ ಗೋಸಹಸ್ರ ಫಲಂ ಲಭೇತ್. ಭಾಗವತ ಎಷ್ಟು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ, ಶ್ಲೋಕಾಲಯ ಅರ್ಧ ಶ್ಲೋಕ ಬಂದರೆ ಅದನ್ನು ಹೇಳು ಸಾಕು, ಕಾಲ ಶ್ಲೋಕ ಬರುತ್ತೋ ಅಷ್ಟೇ ಹೇಳು ಕೊನೆ ಪಕ್ಷ, ಅದೇ ಟೈಮಿನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ. ಇದನ್ನು ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಮುಂದೆ ಹೇಳ್ತಾರೆ. ಈ ರೀತಿ ಇರೋದ್ರ ಜೊತೆಗೆ ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮ ವಿನಿಗ್ರಹ, ಇದು ಇದಿಷ್ಟು ಕೂಡ ಮಾನಸಂ ತಪ ಉಚ್ಯತೆ. ಪ್ರತಿಯೊಂದು ಕೂಡ ಮಾನಸ ತಪಸ್ಸಿದು ಒಂದು. ಮೊದಲನೇದಾಗಿ ಅತಿ ಮುಖ್ಯವಾಗಿ ಮನಃಪ್ರಸಾದ, ಸೌಮ್ಯತ್ವಂ, ಮೌನಂ, ಆತ್ಮ ವಿನಿಗ್ರಹ, ಇದಿಷ್ಟು ಭಾವ ಸಂಶುದ್ಧಿ ಇತ್ತೇತತ್ ತಪೋ ಮಾನಸ ಮುಚ್ಚತೆ. ಮೊದಲನೇದಾಗಿ ಮನಃಪ್ರಸ, ಮನಸ್ಸನ್ನು ಯಾವಾಗಲೂ ಫ್ರೆಶ್ ಆಗಿ ಇಟ್ಕೊಂಡಿರು. ಮನಃಪ್ರಸಾದ, ಪ್ರಸನ್ನವಾದ ಮನಸ್ಸು. ಅದನ್ನು ಹಿಂದೆ ಹೇಳಿದೆ ವಾಲ್ಮೀಕಿ ರಾಮಾಯಣದಲ್ಲಿ ತಮಸಾನದಿಯನ್ನು ನೋಡಿ ವಾಲ್ಮೀಕಿಗಳು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿದೆ. ಇದು ಒಂದು ಅಕರ್ದಮ ಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ತಿಳಿಯಾದ ಮನಸ್ಸು ಅಂತಾರಲ್ಲ, ಹಾಕಿ ನೀರು ನೋಡಿದರೆ ತಳ ಕಾಣಬೇಕು, ಒಳ್ಳೆ ಸ್ವಚ್ಛವಾದ ನೀರು. ಆ ಥರ ಮನಸ್ಸಾಗಿರಬೇಕು ಅಂದರೆ ಕ್ಲಿಯರ್ ಮೈಂಡ್ ಅಂತಾರಲ್ಲ, ಹಾಕಿ ಕ್ಲಿಯರ್ ಮೈಂಡ್ ಯಾವಾಗಿರುತ್ತೆ? ಕಾಮ, ಕ್ರೋಧ, ಲೋಭ ಏನೂ ಇಲ್ಲ, ಸ್ವಚ್ಛವಾಗಿ ಮನಸ್ಸಿರುತ್ತೆ. ಅದು ಮನಃಪ್ರಸಾದ. ಸೌಮ್ಯತ್ವಂ, ಒಳ್ಳೆ ಮೃದುವಾಗಿರಬೇಕೆ, ಸೌಮ್ಯವಾಗಿರಬೇಕೆ. ಯಾರು ನೋಡಿದ ತಕ್ಷಣ ಕೆಟ್ಟದ ನೋಡಿಬಿಟ್ರೆ ಆ ಕಡೆ ಎದುರ್ಕೊಂಡ್ಬಿಡ್ತು, ಚಿಕ್ಕ ಮಕ್ಕಳು ಕೀರ್ಕೊಂಡೇ ಬಿಡ್ತದೆ, ದೊಡ್ಡವರಿಗೂ ಭಯ ಆಗಬೇಕು. ಅದೇ ತಿರೋ ಸೌಮ್ಯತ್ವಂ. ಇವತ್ತು ಮನುಷ್ಯ ಸೌಮ್ಯವಾಗಿರೋದು ಬಹಳ ಸುಲಭ, ಕಾಮಕ್ರೋಧ ಗೆದ್ರೆ ನ್ಯಾಚುರಲಿ ಆ ಸ್ಥಿತಿ ತಲುಪೇ ಬಿಡ್ತಾನೆ. ಸೌಮ್ಯತ್ವ, ಮೌನಂ, ಆದಷ್ಟು ಮೌನವಾಗಿರೋದನ್ನು ಕಲೀರಿ ಅಂತ ಹೇಳಿದ್ದಾರೆ. ಆದಷ್ಟು ಮೌನವಾಗಿರಿ. ಮೌನದ ಆಸ್ಪೆಕ್ಟ್ ಎರಡು, ತುಂಬ ಜನ ಮೌನ ಅಂದರೆ ಸುಮ್ಮನಿರುವಿಕೆ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ, ಸುಮ್ಮನಿರುವಿಕೆ, ಅದು ಸರಿನೇ. ಆದಷ್ಟು ವಿನಾಕಾರಣ ಮಾತಾಡಬೇಡಿತ್ತು, ಮಾತು ಆಸ್ತಿ, ಅದು ಒಂದು ದೊಡ್ಡ ಆಸ್ತಿ. ಆದ್ದರಿಂದ ದೊಡ್ಡ ತಪಸ್ಸಾಗುತ್ತೆ, ನಮಗೆ ಅರ್ಥ ಆಗುತ್ತೆ. ಫೋನ್ನಲ್ಲಿ ಕಡಿಮೆ ಮಾತಾಡಿದ್ರೆ ಎಷ್ಟು ತಪಸ್ಸಾಗುತ್ತೆ ನೋಡಿ. ಎಷ್ಟು ಇಡೀ ಕಾಲ್ ಮಾಡಬೇಕಾದ್ರೆ ಹೆಚ್ಚೊತ್ತು ಮಾತಾಡಿದ್ರೆ ಹೊಡ್ಕೊತಿರ್ತಾರೆ ದಿವಸ ಎಷ್ಟು. ಅದು ಯಾರ್ದೋ ಮನೆಗೆ ಹೊಡಿ ಲೆಕ್ಚರ್ ಹೊಡಿತಾ ಕೂತ್ಕೊಂಡ್ಬಿಟ್ಟು ಗತಿ ಏನಾಗಬೇಕು ಈ ಮಧ್ಯೆ ಅವರಿಗೆ? ಒಂದೊಂದು ಮಾತು ಮಾತು ಕಡಿಮೆ ಮಾತಾಡಿದೆ ಅಂತ ಕೇಳಿದರೆ ಅದೇ ತಪಸ್ಸಿದ್ದಾಗಲೇ. ಇಮ್ಮೆ ಎಷ್ಟು ಮಿನಿಮಮ್ ಅಷ್ಟು ಮಿನಿಮಮ್ ಫೋನ್ ಮೆಸೇಜ್ ಹಾಕಿ ಕೊಡ್ತಾನೆ, ಮಿನಿಮಮ್ ವರ್ಡ್ಸ್. ನಮ್ಮ ಜೀವನ ಆಗಿರಬೇಕು, ಯಾಕೆ ಬಿಲ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಬಿಲ್ ಅದು ನಮ್ಗೆ ಗೊತ್ತಿರೋದಿಲ್ಲ, ಅಲ್ಲಿ ಕ್ಯಾಲೆಂಡರ್ ಹೋಗ್ತಾನೆ ಇರುತ್ತೆ. ಆ ಥರ ನಮ್ಮ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟೇ ಎಷ್ಟು ಸ್ಟೇಟ್ತಾ ಇರಬೇಕಾದ್ರೆ ಡಿವೈನ್ ಮೆಥಡ್ ಆಗಿರಬೇಕು ಹೇಳಿ ನೋಡೋಣ. ಒಂದೊಂದು ಮಾತು ಇಷ್ಟು ಮಾತಾಡಬೇಕು ಅಂತ ಲೆಕ್ಕ ಬರೆದುಬಿಟ್ಟಿರ್ತಾರೆ. ಒಬ್ಬಜಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಇಷ್ಟು ಉಸಿರಾಡಬೇಕು, ಇಷ್ಟು ಮಾತಾಡಬೇಕು ಅಂತೇಳಿ. ಅವ್ನು ಜಾಸ್ತಿ ಮಾತಾಡಬೇಕು, ಕೋಟ ಮುಗಿದೋಗುತ್ತೆ, ಬಾಯಿ ಹೋಗುತ್ತೆ ಅಷ್ಟೇ. ಆಮೇಲೆ ಕೋಟ ಮುಗಿತೋ ಇಲ್ಲೋ ಅಲ್ಲಿ ಮುಗಿದೋಯ್ತು. ಒಂದು ಮಾತಾಡಲಿಕ್ಕೆ ಎಷ್ಟು ಶಕ್ತಿ ಬೇಕು ಗೊತ್ತಾ? ಅಂತ ಕಾಲದಲ್ಲಿ ಬಾಯಿ ತೆಗಲಕ್ಕೆ ಅವನು ಕಷ್ಟಪಡ್ತಾನಪ್ಪ. ಒಂದು ಮಾತು ಹೊಂಚಿಕೊಂಡು ಆಡಬೇಕಾದ್ರೆ ನೀರು ಅನ್ನಕ್ಕೆ ಬರೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಅದಕ್ಕೆ ನಮಗೆ ಗೊತ್ತಾಗಲ್ಲ. ಅದು ಅಷ್ಟು ಎಫರ್ಟ್ಸ್ ಉಳಿತಲ್ಲಾಗ ವಿನಾಕಾರಣ ಮಾತಾಡದೆ ಹೋದರೆ ಅದು ತಪಸ್ಸಾಯಿತು ಅಂತ ಅರ್ಥ. ಮೌನಂ, ಅದಕ್ಕೆ ಆಚಾರ್ಯ ಹೊಸ ಅರ್ಥ ಬರೀತಾರೆ, ಮನನಂ ಅಂತ ಬರೀತಾರೆ. ಮೌನ ಶಬ್ದಕ್ಕೆ ಮನನ, ಚಿಂತನೆ ಮಾಡ್ತಾ ಇರಿ ಅಂತ ಅರ್ಥ. ಚಿಂತೆ ಮಾಡೋದಲ್ಲ, ಚಿಂತನೆ ಮಾಡಿ ಅಂತ. ಚಿಂತೆ ಆಡಬೇಕಾದ್ರೆ ಮಾಡ್ತಾರೆ, ಚಿಂತನೆ ಮಾಡಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾವನು ಯೋಚನೆ ಮಾಡ್ತಾನೋ ಮಾತಾಡೋದು ಕಡಿಮೆ ಆಗಿಬಿಡುತ್ತೆ. ತಕ್ಷಣ ಯೋಚನೆ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ, ಯಾಕೆ ಸುಮ್ಮನೆ ಆಗಿಬಿಟ್ರಲ್ಲ ಅಂತ ಕೇಳ್ತಾನೆ. ಏನೋ ಯೋಚನೆ ಮಾಡ್ತಾ ಇರ್ತಾನೋ, ತಕ್ಷಣ ಮಾತ್ರ ನಿಂತು ಬಿಡುತ್ತೆ. ಅದಕ್ಕೆ ಮೌನ ಬಂದ್ರೆ ಮನನಶೀಲತ್ವಂ ಅಂತ. ಮನನಾನ್ ಮುನಿರುಚ್ಯತೆ, ಇನ್ನೊಂದು ಕಡೆ ಬಂದೆ, ಮನನಾನ್ ಮುನಿರುಚ್ಯತೆ. ಆಚಾರ ಕೋಟ್ ಮಾಡ್ತಾರೆ. ಮೌನಿ ಅಂತ ಯಾರನ್ನು ಕರೀತಾರೆ? ಮುನಿ ಅಂತ ಯಾರನ್ನು ಕರೀತಾರೆ? ಮನನ ಮಾಡೋನ್ನು ಕರೀತಾರೆ. ಆ ರೀತಿ ಅಭ್ಯಾಸ ಮಾಡ್ತಾ ಹೋದರೆ ಎಷ್ಟು ಸಾಧನೆ ಮಾಡಬಹುದು ಗೊತ್ತು? ಒಂದು ದಿವಸಕ್ಕೆ ನಮ್ಮ ಪುಣ್ಯದ ಅಕೌಂಟ್ ಅಷ್ಟು ಜಾಸ್ತಿ ಇರಬಹುದು. ಒಂದು ದಿವಸ ದಿವಸಕ್ಕೂ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇವತ್ತು ಎಷ್ಟು ಕಡಿಮೆ ಮಾತಾಡಿದೆ, ಎಷ್ಟು ಚಿಂತನೆ ಮಾಡಿದೆ, ಯಾವುದೋ ತಪ್ಪಾಯಿತು ಸರಿಯಾಯಿತು, ಯಾತಕ್ಕಾಯಿತು ಯೋಚನೆ ಮಾಡಬೇಕು. ತಪ್ಪಾಯ್ತು ಹೋದಲ್ಲ, ಯಾತಕ್ಕಾಯಿತು ಸರಿಯಾದ ಯಾತಕ್ಕೆ? ಇನ್ನೊಬ್ಬರು ತಪ್ಪು ಮಾಡದ, ನಾವು ಯೋಚನೆ ಮಾಡಿ ಯಾಕೆ ತಪ್ಪು ಮಾಡದ? ಅವನಿಗೇನು ಹೇಳಬೇಕಾಗಿಲ್ಲ, ನಮಗೆ ಉಪಯೋಗ ಆಗುತ್ತೆ. ನಾವಂತ ತಪ್ಪು ಮಾಡೋದು ಬೇಕಾಗಿಲ್ಲ. ಅವನು ತಪ್ಪನ್ನು ಅರ್ಥ ಮಾಡಿಕೊಂಡ್ರೆ ನಾವು ತಪ್ಪನ್ನು ಅವಾಯ್ಡ್ ಮಾಡಲಿಕ್ಕೆ ಬರೋದ್ರಿಂದ ಮೌನ ಭಾರಿ ದೊಡ್ಡ ಗುಣ ಅದು. ಒಂದು ಮನ ನಮ್ ಅಂತ ಕರೆದು ಕೆಲಸ ಹೇಳ್ತಾರೆ ನೋಡಿ ಕ್ಲಾಸ್. ಸುಮ್ಮನೆ ಇರು, ಸುಮ್ಮನೆ ಇರು ಅಂತ ಹೇಳ್ತಾರೆ. ಸುಮ್ಮನೆ ಇರು ಯಾಕೆ ಅದಂತ ಅವಾಗ ಕೇಳಕ್ಕೆ ಬರುತ್ತೆ, ಸುಮ್ಮನೆ ಇಲ್ಲದ ಕೇಳಕ್ಕೆ ಬರೋದಿಲ್ಲ. ಅರ್ಜುನ ಮಾಡಿದ್ದ ಮೌನನೇ. ನಯೋತ್ಸೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಹೂವಹ. ಕೃಷ್ಣ ಅರ್ಜುನ ಹೇಳಿದ, ಕೃಷ್ಣಾನನ್ನು ಹೇಳಲೇಬೇಕು, ಇಲ್ಲ ಯುದ್ಧ ಮಾಡೋದ್ರಿಂದ ಸುಮ್ಮನೆ ಕೂತುಬಿಟ್ಟ. ಆ ರೀತಿ ಕೂತಿದ್ದು ಕೇಳಾಯ್ತು, ಕೃಷ್ಣ ಮಾತಾಡಲಿಕ್ಕೆ ಶುರು ಮಾಡಿದೆ. ಪ್ರಶ್ನೆ ಕೇಳಿದ್ರೆ ತಾವೇ ಮಾತಾಡ್ತಾರೆ, ಉತ್ತರ ಯಾವಾಗ ಕೊಡಬೇಕು ಈ ಮಧ್ಯೆ? ಪ್ರಶ್ನೆ ಕೇಳಿದ್ರೆ ತಾನೇ ಒಡವಡ ಮಾತಾಡ್ತಾ ಇದ್ರೆ ಉತ್ತರ ಕೊಡೋದಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಪ್ರಶ್ನೆ ಕೇಳಿದ್ರೆ ಸುಮ್ಮನಾಗಿ ಬಿಡಬೇಕು. ಆಗ ಉತ್ತರ ಸುಮ್ಮನಾಗುವ ಅರ್ಥ ಏನೀಗ? ಅದು ಹೇಳೋದು ಗಮನ ಕೊಡೋಕ್ಕೆ ಶುರು ಮಾಡಬೇಕು, ಅಟೆಂಟಿವ್ ಆಗಬೇಕು. ಅದು ಮೌನದ ಇನ್ನೊಂದು ಮುಖ. ಆತ್ಮ ವಿನಿಗ್ರಹ, ಮನಸ್ಸನ್ನು ಸಂಪೂರ್ಣ ಹತೋಟಿಯಲ್ಲಿ ತರಬೇಕು. ಅವ್ರ ಮಾತು ಕೇಳೋದಿಲ್ಲ, ಇವ್ರ ಮಾತು ಕೇಳೋದಿಲ್ಲ ಅಲ್ಲ, ನಮ್ಮ ಮನಸ್ಸೇ ಮಾತು ಕೇಳೋದಿಲ್ಲಲ್ಲ, ಯಾಕೆ ಹೀಗೆ? ಅದನ್ನು ಯೋಚನೆ ಮಾಡಬೇಕು. ಇನ್ನೊಬ್ಬರು ಮಾತು ಕೇಳೋದಿಲ್ಲ ಅಂತ ನಾವು ಸ್ವರೂಪ ಕಾಮೆಂಟ್ ಮಾಡ್ತೇವಲ್ಲ, ನಮ್ಮ ಮನಸ್ಸಿನ ಮಾತು ಎಲ್ಲಿ ಕೇಳ್ತಾ ಇದೆ ಈಗ? ಅದಕ್ಕೆ ಆತ್ಮವನ್ನು ವಿನಿಗ್ರಹ ಮಾಡಬೇಕು ಅಂತ, ಸ್ವನಿಗ್ರಹ ಬೇಕು. ಪ್ರತಿಯೊಬ್ಬನು ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಭಾವ ಸಂಶುದ್ಧಿ, ಮನಸ್ಸಿನ ಶುದ್ಧವಾಗಿರತಕ್ಕಂಥದ್ದು, ಶುದ್ಧವಾಗಿರಬೇಕು. ಕಲ್ಮಶನೇ ಇರಬಾರ್ದು ಅದಕ್ಕೆ. ಏನೇ ಒಂದು ಮಾತಾಡ್ತಿದ್ರು ಕೂಡ ಆ ಮನಸ್ಸಿನ ಒಂದು ಸ್ವಂತವಾಗಿರತಕ್ಕಂಥ ಒಂದು ಸ್ವಾರ್ಥದ ಲೇಪ ಇಲ್ಲದೆ ಹೋಗಿಬಿಟ್ರೆ ಶುದ್ಧಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಭಾವ ಸಂಶುದ್ಧಿ ಇತ್ತೇತ ತಪಃ ಮಾನಸ ಮುಚ್ಚತೆ. ಇದಿಷ್ಟು ಕೂಡ ಮಾನಸ ತಪಸ್ಸು ಅಂತ ಕರೀತಾರೆ. ಇಷ್ಟು ಹೇಳಿ ಮೂರು ತಪಸ್ಸಿದೆ, ಮೂರು ತಪಸ್ಸು ಮೂರು ವಿಧವಾಗಿದೆ ಅಂತ ಹೇಳ್ತಾರೆ. ಮೂರು ತಪಸ್ಸು ಮೂರು ವಿಧವಾಗಿದೆ. ಹಾಗಂದ್ರೆ ಏನು? ಶಾರೀರಿಕ ತಪಸ್ಸು, ವಾಂಗ್ಮಯ ತಪಸ್ಸು, ಮಾನಸಿಕ ತಪಸ್ಸು, ಮೂರಾಯ್ತಿಗ. ಶಾರೀರಿಕ ತಪಸ್ಸು ಮೂರು ವಿಧ, ಸಾತ್ವಿಕ, ರಾಜಸ, ತಾಮಸ. ವಾಂಗ್ಮಯ ತಪಸ್ಸು ಮೂರು ವಿಧ, ಕೆಟ್ಟ ಪುಸ್ತಕ ಯಾವಾಗಲೂ ಹೋಗ್ತಾನೆ, ಅದು ತಾಮಸ ತಪಸ್ಸಾಗಲಿಲ್ಲ, ತಾಮಸ ವಾಂಗ್ಮಯ ತಪಸ್ಸು. ಕೆಟ್ಟ ಪುಸ್ತಕ ಏನು ಮಾಡಿದ್ರೂ ಬಿಡೋದಿಲ್ಲ, ಅದು ತಾಮಸ ತಪಸ್ಸು. ಅದೇ ರೀತಿಯಲ್ಲಿ ಮಾನಸ ತಪಸ್ಸಿದೆ, ಮತ್ತೆ ಕೆಟ್ಟ ಯೋಚನೆ ಮಾಡ್ತಾ ಕೂತಿರ್ತಾನೆ, ಅದು ಮಾನಸ, ಕೆಟ್ಟ ಮಾನಸ, ತಮಸ, ಮಾನಸ ತಪಸ್ಸು. ಆದ್ದರಿಂದ ತಪಸ್ಸು ಮೂರು ವಿಧ.